కల్పావతానేచయ తం దేవం పితరం పతిం గురుదమం వందే రమావల్లభం వసతు శ్రీమదానందతీర్థేంద్రునో హృదంబరే యద్వచశ్చంద్రికా స్వాంత సంతాపం వినిక్రంతతి పదవాక్య ప్రణామ ప్రమాణ జ్ఞాన ప్రణమ్య శిరసా గురూన్ వ్యాకరిష్యే యథాబోధం విష్ణుతత్వ వినిర్ణయం ఓం సదాగమైక విజ్ఞేయం సమతీతక్షరాక్షరం నారాయణం సదా వందే నిర్దోషాశేష సద్గుణం. నహి ఏనాయ్తు అపౌరుషే వేదవాక్యగళన్ను ఉల్లేఖ మాడిదరు మత్తు స్మృతి వాక్యగళన్ను ఉల్లేఖ మాడిదరు. ಆಗ ಒಂದು ಪ್ರಶ್ನೆ ಮಾಡಿದ, ಇವರು ನಾನು ಒಪ್ಪೋದಿಲ್ಲ ಅಂತ ಕೇಳಿದರೆ ವೇದಗಳನ್ನು ಒಪ್ಪಲೇಬೇಕು, ಕಾರಣ ಅಪೌರುಷೇಯತ್ವ. ಯಾರಾದರೂ ಬರೆದಿದ್ದರೆ ಬರೆದವನ ದೋಷಗಳು ಅವನ ಕೃತಿಯಲ್ಲಿ ಬರೋ ಸಂಭವ ಇದೆ. ಯಾರೂ ಬರೆದಿಲ್ಲ ಅಂದಮೇಲೆ ಅದರಲ್ಲಿ ಯಾವ ದೋಷಗಳಿರಲಿಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿದರು. ಆಯಿತು, ವೇದಗಳಿಂದನೂ ಒಪ್ಪೋಣ. ಈ ಪುರಾಣಗಳನ್ನ ಯಾಕೆ ಒಪ್ಪಬೇಕು ನಾವೀಗ? ಅದನ್ನು ಯಾರು ಬರೆದಿರ್ತಾನೆ? ನೀವು ಹೇಳಿದ್ದೀರಲ್ಲ, ಬರೆದ್ರು ಅಂದ ತಕ್ಷಣ ಏನಾಗಬಹುದು? ಪೌರುಷೇಯ ಆದ ತಕ್ಷಣ ಏನಾಗಬಹುದು? ಪುರುಷಕೃತವಾದ ದೋಷಗಳನ್ನು ಹೊಂದಿರಬಹುದು ಅಂತ ಕೇಳಿದ್ರೆ ಹೇಳುತ್ತಾರೆ. ಅದಕ್ಕೆ ಉತ್ತರ ಹೇಗೆ ಇದೆಲ್ಲ ಯೋಚನೆ ಮಾಡಬೇಕು, ಯಾವ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂಥೇಳಿ. ಇತಿಹಾಸ ಪುರಾಣ ಪಂಚಮೋ ವೇದಾನ ವೇದ ಇತಿ ತದ್ಗೃಹೀತತ್ವಾಚ. ನಾವು ವೇದಗಳನ್ನು ಒಪ್ಪಬೇಕು, ಅಪೌರುಷಯ ಇವನ್ನ ಯಾತಕ್ಕೆ ಒಪ್ಪಬೇಕು ಅಂದರೆ, ಇತಿಹಾಸ ಪುರಾಣ ಯಾತಕ್ಕೆ ಒಪ್ಪಬೇಕು ಅಂದರೆ, ಪಂಚಮೋ ವೇದಾನಾಂ ವೇದ ಇದು ಐದನೇ ವೇದ ಅಂಥೇಳಿ, ತದ್ಗೃಹೀತತ್ವಾಚ ವೇದಗೃಹೀತತ್ವಾಚ ವೇದ ಅಕ್ಸೆಪ್ಟ್ ಮಾಡಿದ್ದೆ. ಸೊ ಯಾವುದನ್ನು ಒಪ್ಪಬೇಕಾಯ್ತು ನಾವೀಗ? ವೇದದಂತೆ ವೇದ ಒಪ್ಪಿದ್ದನ್ನು ಒಪ್ಪಿಕೆ. ಟ್ರೂ ಕಾಪಿ ಕೂಡ ವ್ಯಾಲಿಡ್ ಹೌದಲ್ಲೋ? ಅದು ಯಾಕೆ ಬೇಸರ ಒರಿಜಿನಲ್ ಆಗಿರೋದು? ಟ್ರೂ ಕಾಪಿಗೆ ಅರ್ಥ ಏನೋ, ಬೇಸರ ಒರಿಜಿನಲ್ ಅಂತ ಅರ್ಥ. ಆದ್ರಿಂದಾನೆ ಇವೆಲ್ಲ ಏನಿವೋ ಇದು ಈ ಕಾನ್ಸೆಪ್ಟ್ ಇಂದನೇ ಬಂದಿದ್ದು. ಇತಿಹಾಸ ಪುರಾಣಗಳನ್ನು ವೇದಗೃಹೀತ ಅನ್ನೋ ಕಾರಣದಿಂದ ಒಪ್ಪೋದಕ್ಕೆ ನಾವು ಹೊರಟಿದ್ರಿಂದಾನೇ ಯಾವಾಗಲೂ ಕೂಡ ಡೂಪ್ಲಿಕೇಟ್ ಒರಿಜಿನಲ್ ಒಯ್ಯಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಏನಿರ್ಬೋದು ಅದ್ರ ಜೊತೆಗೆ ಒರಿಜಿನಲ್ ಡೂಪ್ಲಿ ಒರಿಜಿನಲ್ ತಾನೇ ಇಟ್ಕೊಂಡಿರ್ತದೆ, ಡೂಪ್ಲಿಕೇಟ್ ಯಾರು ಬೇಕಾದ್ರೆ ಕೊಡ್ಲಿಕ್ಕೆ ಬರುತ್ತೆ. ಪುರಾಣಗಳು ಎಲ್ಲರೂ ಕೇಳ್ಬೋದು, ವೇದಗಳು ಹಾಗಲ್ಲ, ಯಾರು ಕೇಳೋಹಾಗಿಲ್ಲ. ಅಥೆಂಟಿಕ್ ಆಗಿರೋ ಮಾತ್ರ ಕೇಳಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ಇತಿಹಾಸ ಇದು ವೇದವಾಕ್ಯ ಇದು. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಹೇಳಿ ಇತಿ ತದ್ಗೃಹೀತತ್ವಾಚ ಅದರಿಂದ ಗೃಹೀತವಾಗಿರುವುದರಿಂದ, ವೇದಗಳಿಂದ ಗೃಹೀತವಾಗಿರುವುದರಿಂದ ಇತಿಹಾಸ ಪುರಾಣ ಅಂದ್ರೆ ಅಂತ ಹೇಳ್ತಾರೆ. ಇತಿಹಾಸಶ್ಚ ಪುರಾಣಂಚೆ ಇತಿ ತ್ವಂದ್ವೈಕವದ್ಭಾವ. ಇತಿಹಾಸ ಹಾಗೂ ಪುರಾಣ ಇತಿಹಾಸ ಪುರಾಣ ಅಂತ ಅರ್ಥ. ನಪುಂಸಕತ್ವಂತೂ ನಾಶ್ರಿತಂ. ನಪುಂಸಕರಿಂದ ಬರಬೇಕಾಗಿತ್ತು ಇತಿಹಾಸ ಪುರಾಣಂ ಅಂತ ಆಗಬೇಕು. ಅದು ಆಗಬೇಕು ಅಂತ ನಿಯಮ ಇಲ್ಲ ವೇದಗಳಲ್ಲಿ, ಅದಕ್ಕಾಗಲಿಲ್ಲ. ಪುರಾಣ ಶಬ್ದಸ್ಯ ವಿಶೇಷ ಲಿಂಗತ್ವಾತ್ ಗ್ರಂಥ ವಿಶೇಷತ್ವೇನ ಪುಲ್ಲಿಂಗತ್ವಮೇವ ಆಶ್ರಿತಂ. ಇನ್ನು ಪುರಾಣ ಶಬ್ದ ಅಂಬೋದು ವಿಶೇಷ ಲಿಂಗ. ಯಾವುದಕ್ಕೆ? ವೇದ ಅಂಬೋದಕ್ಕೆ. ವೇದ ಅಂಬೋದು ವಿಶೇಷ್ಯ, ಪುರಾಣ ಅಂಬೋದು ವಿಶೇಷಣ. ಒಂದು ನಿಯಮ ಉಂಟು, ವಿಶೇಷದ ಒಂದು ಲಿಂಗ ಅಂದ್ರೇನು, ಜೆಂಡರ್ ಯಾವುದರಲ್ಲಿ ಇರಬೇಕು? ವಿಶೇಷಕ್ಕೆ ಇರಬೇಕು. ಅದು ವೇದ ಅಂಬೋದು ವಿಶೇಷ ಆದ್ದರಿಂದ, ಇತಿಹಾಸ ಪುರಾಣ ಅಂಬೋದು ವಿಶೇಷಣ ಆದ್ದರಿಂದ ಅದೇ ಪುಲ್ಲಿಂಗದಲ್ಲೇ ಇದೆ ಅಂತ ಇನ್ನೊಂದು ಅರ್ಥ. ಇತಿಹಾಸ ಪುರಾಣ ವೇದ ವೇದ ಆನಾಂ ಮೃಗಾದೀನಾಂ ಪಂಚಮಃ ಪಂಚತ್ವ ಸಂಖ್ಯಾ ಪೂರಣೋ ವೇದ ಇತಿ. ಆ ಮಾತಿಗೇನರ್ಥ? ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂದ್ರೇನು? ಇತಿಹಾಸ ಪುರಾಣ ವೇದ ವೇದ ವೇದಾನಾಂ ಮೃಗಾದೀನಾಂ ಪಂಚಮಃ ವೇದಗಳಲ್ಲಿ ಐದನೇ ವೇದ ಅದು. ಪಂಚತ್ವ ಸಂಖ್ಯಾ ಪೂರ್ಣೋ ವೇದ, ಅದು ಸೇರಿದಾಗಲೇ ಐದು ವೇದ ಅಂತ ಆಗೋದು. ಇತಿ ತೇನ ಅಪ್ರಾಮಾಣ್ಯ ಶಂಕಾ ಶೂನ್ಯೇನ ಪ್ರಮಾಣತಯ ನಿಶ್ಚಿತೇನ ವೇದೇನ ವೇದ ಸಮಾನತೆಯ ಗೃಹೀತತ್ವ. ಅಪ್ರಾಮಾಣ್ಯ ಶಂಕಾ ಶೂನ್ಯ, ಅಪ್ರಾಮಾಣ್ಯ ಶಂಕೆನೇ ಇಲ್ಲ ಅಂತ ವೇದಗಳಿಂದ ವೇದ ಸಮಾನತೆಯ ಗೃಹೀತತ್ವ. ಬರೀ ಪ್ರಮಾಣ ಅಂತ ಹೇಳಲಿಲ್ಲ, ಏನಂತ ಹೇಳುತ್ತದೋ ಅದು ವೇದಕ್ಕೆ ಸಮಾನ ಅಂತ ಹೇಳಿ. ಆದ್ದರಿಂದ ಅದು ಅತ್ಯಂತ ಅಪೂರ್ವವಾಯಿತು. ಪುರಾಣ ವಚನಶ್ಯಾಪಿ ಅಪ್ರಾಮಾಣ್ಯಾಭಾವಾದಿ ನಿಶ್ಚಯ. ಪುರಾಣ ವಚನ ಏನು ಕೋಟ್ ಮಾಡಿದ್ರು ಬ್ರಹ್ಮಾಂಡ ಇತ್ಯಾದಿಯಾಗಿ, ಅದು ಕೂಡ ಅಪ್ರಾಮಾಣ್ಯ ಶಂಕಕ್ಕೊಳಗಾಗೋದಿಲ್ಲ. ಯುಕ್ತಂ ತದುದಾಹರಣ ವಿಧಿ. ಆದ್ದರಿಂದ ಅದು ಉದಾಹರಣೆ ಮಾಡಿ ಉಲ್ಲೇಖವಾಯಿ ಅಂತೇ ಸರಿಯೇ ಹೋಯಿತು ಅಂತ ಅರ್ಥ. ಇದರಿಂದ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಂತೆಯೂ ಆಯಿತು. ಆಚಾರ್ಯ ತಮ್ಮ ಗ್ರಂಥಗಳಲ್ಲಿ ಈ ಪುರಾಣ ಗ್ರಂಥಗಳು ಭಾರಿ ಉಲ್ಲೇಖ ಮಾಡ್ತಾರೆ ಅಂತ ಯಾರು ಆಕ್ಷೇಪಣೆ ಮಾಡಿದರೆ ಉತ್ತರ ಇಲ್ಲಿದೆ ಅದು. ಅದಕ್ಕೆ ವೇದ ಒಪ್ಪಿದ ಮೇಲೆ ಅದು ಆಕ್ಷೇಪ ಕೋಟ್ ಮಾಡಿದ್ರೆ ಏನರ್ಥ? ಅದಕ್ಕೀಗ ವ್ಯಾಲಿಡ್ ಕೋಟ್ ಮಾಡಿದ್ದಾರೆ ಅಂತ ಅರ್ಥ. ಅದೊಂದು ದೊಡ್ಡ ಆರ್ಗ್ಯುಮೆಂಟ್ ಆಗ ಕಾರಣ ಇಲ್ಲ, ಸುಮ್ಮನೆ ಮಾಡ್ಕೊಂಡಿದ್ದಾರೆ ಹೊರತು ಆಚಾರ್ಯರು ಬಂದು ಮೊದಲನೇದಾಗಿ ಪುರಾಣ ಒಂದೇ ಕೋಟ್ ಮಾಡಿಲ್ಲ ಅವರು. ವೇದಗಳನ್ನು ಕೋಟ್ ಮಾಡಿದ್ದಾರೆ, ಪುರಾಣಗಳನ್ನು ಕೋಟ್ ಮಾಡಿದ್ದಾರೆ. ಬೇರೆಯವರು ಯಾತಕ್ಕೆ ಪುರಾಣ ಜಾಸ್ತಿ ಕೋಟ್ ಮಾಡಿದ್ರೆ ಕಾಣುತ್ತೆ ಆಚಾರ್ಯರು ಅಂದರೆ, ಬೇರೆಯವರು ಬೇರೆ ವಾಕ್ಯರು ಕೋಟೆ ಮಾಡೇ ಇಲ್ಲ, ಹೆಚ್ಚಕ್ಕೆ ಎಲ್ಲೋ ಒಂದು ನಾಲ್ಕೈದು ಕೋಟ್ ಮಾಡ್ತಾರೆ ಅಂತಂದ್ರೆ ಭಾರಿ ಕೋಟ್ ಮಾಡಿದ್ರೆ ಕಾಣುತ್ತೆ ಅಷ್ಟೇ. ಸರಿಯಾಗಿ ಯೋಚನೆ ಮಾಡಿದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡೇ ಇದ್ದಾರೆ ಆಚಾರ್ಯರು. ಇದು ಪುರಾಣ ವಚನ ಯಾಕೆ ಕೋಟ್ ಮಾಡ್ತೀರಿ ಅಂತ ಕೇಳಿದರೆ, ವ್ಯಾಲಿಡ್ ಅಂತ ವೇದ ಒಪ್ಕೊಂಡಿರೋದ ಕೋಟ್ ಮಾಡುತ್ತಿದ್ದೇವೆ, ಏನು ತಪ್ಪಲ್ಲ. ಉಕ್ತ ತಥಾಪಿ ಪ್ರಮಾಣಾಂತರ ಬಲಾತ್ ವೇದಾನುಕೂಲಯೋರೇವ ಇತಿಹಾಸ ಪುರಾಣ ಯೋಹೋ ಗ್ರಹಣಮಿತಿ ಜ್ಞಾತವ್ಯಂ. ಇಲ್ಲಿ ಒಂದು ಕ್ಲಾರಿಫಿಕೇಶನ್, ಇತಿಹಾಸ ಪುರಾಣ ಪ್ರಮಾಣ ಅಂತ ಹೇಳಿದ ತಕ್ಷಣ ಲಿಂಗ ಪುರಾಣ ಮತ್ತು ಪುರಾಣಗಳಿವೆ ಅದನ್ನು ಒಪ್ತೀರಾ ನೀವು ಅಂತ ಕೇಳಿದರೆ ಅದಕ್ಕೆ ಉತ್ತರ, ಅತ್ರ ಯದ್ಯಪಿ ಸಾಮಾನ್ಯೇನ ಉಕ್ತಂ, ಸಾಮಾನ್ಯ ಅಂದರೆ ಜನರಲ್ ಸ್ಟೇಟ್ಮೆಂಟ್ ಇದು ಇತಿಹಾಸ ಪುರಾಣಗಳು ಪ್ರಮಾಣ ಅಂತೇಳಿ. ಆ ತಥಾಪಿ ಆದರೂ ಕೂಡ ಪ್ರಮಾಣಾಂತರ ಬಲ, ಬೇರೆ ಪ್ರಮಾಣಗಳುಂಟು, ಪುರಾಣಗಳಲ್ಲೇ ಪ್ರಮಾಣ ಉಂಟು. ಏನಂತ, ಸಾತ್ವಿಕ ರಾಜಸ ತಾಮಸ ಅಂತ ಮೂರು ಭಾಗ ಇದೆ ಅಂತ ಹೇಳಿಬಿಟ್ಟು ಸಾತ್ವಿಕ ಪುರಾಣಗಳು ಗ್ರಾಹ್ಯ ಮತ್ತು ಸಾತ್ವಿಕ ಪುರಾಣ ಲಕ್ಷಣ ಏನು ಅಂದರೆ ವಿಷ್ಣು ಸರ್ವತ್ತ ಒತ್ತ ಹೇಳೋದು ಅಂತ ಅದೇ ಡಿಫೈನ್ ಮಾಡಿರು. ನಾವು ಊಹೆ ಮಾಡಿದ್ದಲ್ಲ, ಅದನ್ನು ಅನೇಕರು ಆರೋಪ ಮಾಡ್ತಾರೆ, ಇವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರು. ವಿಷ್ಣು ಸರ್ವತ್ವ ಹೇಳಿದ್ರೆ ಮಾತ್ರ ಸಾತ್ವಿಕ, ಶಿವಸರ್ವತ್ವ ಅಂತ ಹೇಳಿದ್ರೆ ತಾಮಸ ಅಂತ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ತಪ್ಪದು, ಎಲ್ಲಿದೆ ಅದು? ಪುರಾಣಗಳಲ್ಲೇ ಬಂದಿದೆ. ಅರ್ಥ ಆಯ್ತಾ? ಭಾಗವತ ಪುರಾಣ ಸಾತ್ವಿಕ ಅಂಥೇಳಿ ಎಲ್ಲಿ ಬಂದಿದೆ ಅಂತ, ಭಾಗವತದಲ್ಲ. ತಾಮಸ ಅಂತ ಏನು ಪ್ರೂವ್ ಆಗಿದೆ ಆ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ಏನಂತ? ಭಾಗವತ ಪುರಾಣ ಸಾತ್ವಿಕ ಅಂದರೆ ತಾನು ತಾನು ಸಾತ್ವಿಕ ಅಲ್ಲ ಅಂತ ಹೇಳುತ್ತೆ ಈ ಮಧ್ಯೆ. ಇದು ಎಷ್ಟು ಇಂಟ್ರೆಸ್ಟಿಂಗ್! ಇದನ್ನೆಲ್ಲ ಕೂಡ ಇವತ್ತು ಪ್ರಿಂಟ್ ಆಗಿರೋ ಎಲ್ಲ ಪುರಾಣದಲ್ಲಿ ನೋಡ್ಬೋದು. ಇದನ್ನು ಕಾಂಟ್ರವರ್ಸಿ ಮಾಡೋ ಕಾರಣನೇ ಇಲ್ಲ. ಕಾರಣ ಸ್ಪಷ್ಟವಾಗಿ ಸಿಕ್ಕತಕ್ಕಂಥ ವಾಕ್ಯಗಳು. ಆಚಾರ್ಯ ಕೋಟ್ ಮಾಡಿದ್ದಾರೆ ವಾಕ್ಯ, ಇವತ್ತು ಸಿಗೋದಿಲ್ಲ ಅನ್ನಾಗಿಲ್ಲ. ಅದು ಪ್ರಿಂಟೆಡ್ ಎಲ್ಲ ಪುರಾಣದಲ್ಲಿ ಏನಂತ ಸಿಗುತ್ತೆ? ಪುರಾಣಗಳು ಮೂರು ವಿಧ ಅಂತ ಕ್ಲಾಸಿಫೈ ಮಾಡಿಬಿಟ್ಟು ಸಾತ್ವಿಕ ಅಂತ ಗುರುಸ್ಬೇಕು ಅಂದರೆ ಸಿಂಪಲ್ ಟೆಸ್ಟ್, ವಿಷ್ಣು ಸರ್ವತ್ವ ಅಂತ ಹೇಳಿದ್ರೆ ಸಾತ್ವಿಕ ಅಷ್ಟೆ, ಇನ್ನೇನು ಬೇರೆ ಮಾತಾಡೋಗೇ ಇಲ್ಲ. ಅದೆಲ್ಲ ಸ್ಪಷ್ಟ ಇರೋದ್ರಿಂದ ಪ್ರಮಾಣಾಂತರ ಬಲ, ಬೇರೆ ಪ್ರಮಾಣ ಅಂತರ ಪ್ರಮಾಣಾಂತರ. ಪ್ರಮಾಣಾಂತರ ಅಂದ್ರೇನು? ಇನ್ನೊಂದು ಪ್ರಮಾಣ ಅಂತ ಅರ್ಥ, ಬೇರೊಂದು ಪ್ರಮಾಣ. ದೇಶಾಂತರ ಅಂದ್ರೇನು? ಬೇರೊಂದು ದೇಶ. ಪ್ರಮಾಣಾಂತರ, ದೇಶಾಂತರ, ಕಾಲಾಂತರ, ರೂಪಾಂತರ, ವೇಷ ಇವೆಲ್ಲ ಏನಿವು? ಇನ್ನೊಂದು ಅಂತ ಅರ್ಥ, ಬೇರೊಂದು. ವೇದಾನುಕೂಲ ಯೋರೇವ ಇತಿಹಾಸ ಪುರಾಣ ಯೋಹೋ ಗ್ರಹಣಮಿತಿ ಜ್ಞಾತವ್ಯಂ. ವೇದಾನುಕೂಲವಾದ ಇತಿಹಾಸ ಪುರಾಣಗಳು ಮಾತ್ರ ತಗೊಳ್ಬೇಕೇ ಹೊರತು ಬೇರೆ ಅಲ್ಲ. ಆ ವಾಕ್ಯ ಎಲ್ಲಿ ಬಂತೀಗ? ಪ್ರಮಾಣಾಂತರ ಎಲ್ಲಿ ಬಂದಿದೆ? ಇಲ್ಲೇ ಬಂದಿದೆ. ಏನಂತ ಹೇಳಿದರು? ಏನಂತ ಹೇಳಿದರು? ಮೃಗಾದ್ಯ ಭಾರತಂಚೈವ ಪಂಚರಾತ್ರ ಮಥಾ ಕೆಲಂ ಮೂಲ ರಾಮಾಯಣಂಚೈವ ಸಂಪ್ರೋಚ್ಯಂತೆ ಸದಾಗಮಃ ಏಚಾನುಯಾಯಿನಷ್ಟೇಷಾಂ ಸರ್ವೇ ತೇಜಸ. ಇಲ್ಲೇ ಹೇಳಿಬಿಟ್ಟಿದ್ದಾರೆ, ಅನುಯಾಯಿಗಳು ಮಾತ್ರ ಪ್ರಮಾಣ ಅಂತ ಹೇಳಿದ್ರಿಂದ ಇಲ್ಲೇ ವಾಕ್ಯ ಕೊಟ್ಟಿರೋದ್ರಿಂದ ಇದೇ ಪ್ರಮಾಣಾಂತರ. ಪ್ರಮಾಣಾಂತರ ಯಾವ್ದು ಹೇಳಿದ್ನಲ್ಲ, ವಲಯಗಳು ಎಷ್ಟು? ಮೂರು ವಲಯಗಳು ಯಾವು? ಅಲ್ಲೇ ಉತ್ತರ ಇದೆ. ಪ್ರಮಾಣಾಂತರ ಯಾವುದು? ಇಲ್ಲೇ ಇದೆ ಪ್ರಮಾಣಾಂತರ. ಆದ್ದರಿಂದ ಯೋಚನೆ ಮಾಡ್ತಾ ಕೊಡಬೇಕಾಗಿಲ್ಲ, ಅಲ್ಲೇ ಇದೆ. ಆಮೇಲೆ ಉಷ್ಣವಲಯ, ಶೀತವಲಯ, ಸಮುದಿಷ್ಟ ವಲಯ, ಇವು ಲಕ್ಷಣಗಳೇನು? ಒಂದೇದಕ್ಕೆ ಎರಡದೇ ಎರಡದೇ ಮೂರೇದು ಉತ್ತರ. ಅದಕ್ಕೂ ಬೇರೆ ಹೋದ್ರೂ ಫೇಲ್ ಆಗಿಬಿಡ್ತಾರೆ. ಅದು 66% ಬಂದಾಗ ಲೆಕ್ಕ. ಮೂರು ಪ್ರಶ್ನೆಯಲ್ಲಿ ಎರಡು ಉತ್ತರ ಅಲ್ಲೇ ಇರೋದ್ರಿಂದ ಆ ಥರ ಇಲ್ಲೇ ಪ್ರಮಾಣಾಂತರ ಇದೆ. ಈಗ ಅದನ್ನ ನೋಡ್ಕೊಂಡ್ರೆ ಆಯ್ತು. ನಾನು ಹೌದು, ಪುರಾಣ ಇರೋದೇ ಹಾಗೆ. ಹೌದು, ಮನಸ್ಸು ನಾವು ಇಟ್ಕೊಂಡಿಲ್ಲ, ಪುರಾಣ ಹೇಳುತ್ತೆ, ಹೇಳ್ತಿರೋದೇ ಹಾಗೆ. ನಾವು ಇಟ್ಕೊಂಡು ಮನಸ್ಸಿಟ್ಟು ಪುರಾಣ ಅಲ್ಲದು, ಎಲ್ಲ ಪುರಾಣ ವಾಕ್ಯಗಳು ಸ್ಪಷ್ಟವಾಗಿರೋ ವಾಕ್ಯಗಳು ಬರ್ತವೆ, ಆಂಬಿಗಸ್ ಕೂಡ ಇಲ್ಲದ್ರೊಳಗೆ. ಅರ್ಥ ಆಯ್ತಾ? ಬರೀ ನೀವು ಉದಾಹರಣೆಗೆ ಪುಸ್ತಕ ಸಿಗುತ್ತೆ, ಎನ್ಸೈಕ್ಲೋಪೀಡಿಯ ಆಫ್ ರಿಲಿಜನ್ ಅಂಡ್ ಎಥಿಕ್ಸ್ ಅಂತ ಸಿಗ್ತವೆ. ಅರ್ಥ ಆಯ್ತಾ? ಅದು ತೆಗೆದು ನೋಡಿ, ಅವರೇ ಬರೀತು ಪುರಾಣ ಮೂರು ವಿಧ ಅಂತ ಪುರಾಣ ಹೇಳಿಬಿಟ್ಟಿದೆ. ಅದರಲ್ಲಿ ನಮ್ಮವ್ರು ಬರೆದ ಅವ್ರು ಬರ ಬೇರೆಯವ್ರು ಬರೀತಾ ಇದ್ದಾರೆ, ತಿಳಿತಾ? ಅದೇ ಯೋಚನೆ ಕೂಡ ಇದರಲ್ಲೂ ಕೂಡ ಫಿಲಾಸಫಿ ಅಥವಾ ಇಂಡಿಯನ್ ಫಿಲಾಸಫಿಗಳು ರಾಧಾಕೃಷ್ಣನ್ ಮೊದಲಾದವರು, ದಾಸ್ಗುಪ್ತ ಮೊದಲಾದವರು ಬರೆದ್ಬಿಟ್ಟಿದ್ದಾರೆ. ಏನಂತ? ಪುರಾಣಗಳು ಮೂರು ವಿಧ ಅಂತ. ಯಾಕೆ ಅದು ಒಪ್ಪಲೇಬೇಕು, ಎಲ್ಲ ಪುರಾಣದಲ್ಲಿ ವಿಷಯ ಬಂದಿರೋದ್ರಿಂದ ಬೇರೆ ದಾರಿನೇ ಇಲ್ಲ. ಏನಾ ಅಲ್ಲ, ಆಚಾರ್ಯ ಹೇಳಿದ್ದು ಬರೆದಿದ್ದಲ್ಲ, ಪುರಾಣಗಳು ನೋಡಿ ಬರೆದಿರೋದು. ಆಚಾರ್ಯ ಜಾಸ್ತಿ ಓದೋದಿಲ್ಲ, ಅವರು ಪುರಾಣನ ಜಾಸ್ತಿ ಓದೋರು. ಆಚಾರ್ಯ ಹೀಗೆ ಹೇಳಿದ್ದಾರೆ ಅಂತ ಹೇಳಿಲ್ಲ, ಪುರಾಣದಲ್ಲಿ ಹಾಗಿದೆ ಅಂತ ಹೇಳ್ತಾರೆ. ಆಚಾರ್ಯ ಹೇಳಿದ್ರೆ ಟ್ಯಾಲಿ ಆಗುತ್ತೆ. ಅದು ಬರ್ತಾರೆ ಒಟ್ಟಿಗೆ, ಇವರು ಮೂರು ವಿಧ ಇರೋದು ನೋಡಿ. ಹಾಂ, ಏನೋ ಒಂದೇ ಥರ, ವ್ಯತ್ಯಾಸನೇ ಇಲ್ಲ ಅದರ ಹೇಳಿತಿಲ್ಲ. ತುಂಬ ಪುರಾಣದಲ್ಲಿ ಬರುತ್ತೆ, ಅದೇ ರೀತಿಯೇ ಬರುತ್ತೆ. ಅಂಥದ್ದು ನಿಮ್ಮನ್ನು ಸ್ವಲ್ಪ ದಿವಸ ತೆಗಿಬೋದು, ಸದ್ಯಕ್ಕೆ ತೆಗೆದಿಲ್ಲ ಅದನ್ನು, ಹಿಂದೆಯಲ್ಲಿ ತೆಗಿತಾ ಬಂದಿದ್ದಾರೆ, ಅದನ್ನು ತೆಗಿತಾ ಹೋಗ್ತಾರೆ. ಸದ್ಯಕ್ಕಂತೂ ಯೋಚನೆ ಇಲ್ಲ. ಇತಿಹಾಸ ಪುರಾಣ ವೇದ ವೇದ ಮೃಗಾದೀನಾಂ ಪಂಚಮಃ ಪಂಚತ್ವ ಸಂಖ್ಯಾ ಪೂರ್ಣ ಅದೆಲ್ಲ ಆಯಿತು. ಆಮೇಲೆ ಇತಿಹಾಸ ಪುರಾಣ ಯೋ ಗ್ರಹಣಮಿತಿ ಜ್ಞಾತವ್ಯಂ. ನಾನು ಆಪ್ತೋಕ್ತತ್ವೇನ ಇವ ಪುರಾಣಸ್ಯ, ಇವತ್ತು ಎಷ್ಟು ಪುರಾಣ ಬಂದು ಗೊತ್ತಾ? ಬೇರೆ ಗಣೇಶ ಪುರಾಣ ಅಂತ ಒಂದು, ಬಸವ ಪುರಾಣ ಇತ್ತೀಚಿಗೆ ಏನೋ ಪುರಾಣ ಅಂದರೆ ಸೇರಿಸ, ಆದರೂ ಪ್ರವಚನ ಮಾಡ್ತಾರೆ ಚಾತುರ್ಮಾಸಿ ಕಾಲಕ್ಕೆಲ್ಲ, ಭಾರಿ ಜೋರ ಪ್ರವಚನಗಳನ್ನು ಮಾಡ್ತಾರೆ, ಮಂಗಳ ಮಾಡ್ತಾರೆ, ದೊಡ್ಡ ದೊಡ್ಡ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಇದನ್ನು ಇಮಿಟೇಟ್ ಮಾಡಿದ್ದು, ಅದು ಪುರಾಣ ಅಂತ ಅಷ್ಟು ಅದು ತಿಳ್ಕೊಂಬಿಡಬೇಡ್ರಿ ಅಂತ ಹೇಳೋದಕ್ಕೋಸ್ಕರ ಏನು ಹೇಳಿದರು, ಒಂದು 18 ಪುರಾಣ 18 ಉಪಪುರಾಣ ಇಷ್ಟನ್ನೇ ತೊಗೋಬೇಕು. 18 ಕ್ಲಾಸಿಫಿಕೇಶನ್, ಇದರಲ್ಲಿ ಕ್ಲಾಸಿಫಿಕೇಶನ್ ತೊಗೊಳ್ಬಾರದು. ಗೊತ್ತಾಯ್ತಾ? ಇದೆಲ್ಲ ಕೂಡ ಡಿಸ್ಕಾರ್ಡೆಡ್, ಇದು ಇದರಲ್ಲಿ ಬರೋದಿಲ್ಲ ಕ್ಲಾಸಿಫಿಕೇಶನ್. ಅದರಲ್ಲಿ ಸ್ಟೂಡೆಂಟ್ಸಲ್ಲಿ ತೊಗೋಬೇಕು ಹೊರತು ಔಟ್ಸೈಡರ್ ಹೇಗೆ ಇನ್ಕ್ಲೂಡ್ ಆಗೋದಿಲ್ಲ, ಹಾಗೆ ಸ್ಟೂಡೆಂಟ್ಸಲ್ಲಿ ಮಾತ್ರ ಲೆಕ್ಕ. ಅದು ಯಾವುದು ಎನ್ರೋಲ್ ಆಗಿರ್ಬೇಕು ಅದ್ರೊಳಗೆ ಪುರಾಣ ಅಂತ ಎನ್ರೋಲ್ ಆಗದೆ ಹೋದ್ರೆ ಕೌಂಟ್ ಆಗೋ ಚಾನ್ಸೇ ಇಲ್ಲ. ನನ್ನ ಪ್ರಾಪ್ತೋಕ್ತತ್ವೇನ ಇವ ಪುರಾಣಸ್ಯ ಅಪ್ರಾಮಾಣ್ಯಾಭಾವಾದಿ ನಿಶ್ಚಯ ಕಿಂನ ಶ್ಯಾ ಕಿಂನ ಕ್ರಿಯತೆ ಇತಿ ಚೇನ್ನ. ಹಾಗೊಂದು ಪ್ರಶ್ನೆ ಕೇಳ್ಬೋದು, ಶಿಷ್ಯರು ಕೇಳ್ಬೋದು, ಏನಂತ ಸ್ವಾಮಿ ಆ ಕಾರಣ ಕೊಡಬೇಡಿ, ಆಪ್ತೋಕ್ತ ಅಂತ ಹೇಳಿಬಿಡಿ ಪುರಾಣಗಳನ್ನು. ವೇದವ್ಯಾಸರು ಬರೆದಿದ್ದಾರೆ, ವೇದವ್ಯಾಸರು ಆಪ್ತರು, ಅದಕ್ಕೆ ಒಪ್ಕೊಂಡ್ಬಿಡ್ತೇವೆ ಅಂತ ಯಾಕೆ ಹೇಳಬಾರ್ದು ಅಂದರೆ ಅದಕ್ಕೆ ಹೇಳ್ತಾರೆ ಪುರಾಣಸ್ಯ ಅಪ್ರಾಮಾಣ್ಯಾಭಾವಾದಿ ನಿಶ್ಚಯ ಕಿಂನ ಕ್ರಿಯತೆ, ಯಾಕೆ ಮಾಡೋದಿಲ್ಲ ಅಂದರೆ ಹಿಂದೆ ಹೇಳಿದ್ದೆ ಯಾವಾಗಲೇ, ಇತ್ತೀಚೆಯನ್ನ ಆಪ್ತಿ ನಿಶ್ಚಯಶ್ಯಾಪಿ ಅಂತತೋ ವೇದಾನುಸರಣ ಮಂತರೇಣ ಅಶಕ್ಯತ್ವಾ. ಆಪ್ತಕೃತ ಅಂತ ಗೊತ್ತಾಗ್ಲಿಕ್ಕೆ ಕೊನೆಗೇನು ಬೇಕು ನಿಮಗೆ, ವೇದಗಳು ಬೇಕೇ ಬೇಕು, ಇಲ್ಲದೆ ಹೋದರೆ ದೋಷಗಳು ಸಾಕಷ್ಟು ಬರುತ್ತೆ. ಪುರುಷಕೃತ ಅಂತ ಹೇಳಿದ ಮೇಲೆ ಆಪ್ತನೊಬ್ಬ ಪುರುಷ ತಾನೇ, ಆಪ್ತನೊಬ್ಬ ಪುರುಷ ಆದ್ದರಿಂದ ಅದರಲ್ಲಿ ಯಾವ ದೋಷ ಇರೋ ಸಂಭವ ಇದೆ, ಅಜ್ಞಾನ ವಿಪ್ರಲಂಬ ಎಲ್ಲ ಇರ್ಬೋದು. ಆದ್ದರಿಂದ ಬರೀ ಆಪ್ತೋಕ್ತ ಅಂತ ಕೊಡಬಾರ್ದು, ಆ ಫೈನಲಿ ಎಲ್ಲಿ ಎಂಡ್ ಆಗಬೇಕದು, ವೇದ ಗೃಹೀತ ಅಂತಾನೆ ಆಗಬೇಕು. ಉಳಿದವ್ರು ಹಾಗಲ್ಲ, ನೈಯಾಯಿಕರು ಎಲ್ಲಿ ಎಂಡ್ ಮಾಡಿಬಿಡ್ತಾರೆ, ಆಪ್ತೋಕ್ತ ಅಂತ ಹೇಳಿಬಿಡ್ತಾರೆ. ಆಪ್ತ ಅಂತ ಹೇಳೋದು ಪ್ರೂಫ್ ಏನು, ನಿಮಗೆ ಆಪ್ತ ಇರೋದು ನಮಗೆ ಯಾಕೆ ಆಪ್ತ ಆಗ್ತಾರೋ ಅಂದ್ರೆ ಬೋದಾಯ್ತು, ಉತ್ತರ ಇಲ್ಲ. ಸೊ ವೇದ ಹಾಗಲ್ಲ, ವೇದ ಎಂಥದ್ದದ, ವೇದ ಎಂಥ ಸಂಪೂರ್ಣವಾಗಿ ಅಪೌರುಷೇಯ ಅಂತ ಪ್ರೂವ್ ಆಗಿರೋದ್ರಿಂದ ಯಾರು ಅದನ್ನ ಡೌಟ್ ಕೂಡ ಮಾಡೋಗಿಲ್ಲ. ಹೇಳ್ತಾರೆ ಏತೇರ ವೇದಾಧಿಭಿ ವಿಷ್ಣೋ ನಿರ್ದೋಷತ್ವ ಅತಿ ಸಿದ್ಧಿರಪಿ ಸಮಾಹಿತೇತಿ ವೇದಾದೇಹೇ ಪ್ರಾಮಾಣ್ಯ ಸಮರ್ಥನಂ. ಇದಿಷ್ಟು ಒಂದು ಭಾಗ. ಏತೇನ ವೇದಾದಿಭಿ ವಿಷ್ಣೋ ನಿರ್ದೋಷತ್ವಾದಿ ಸಿದ್ಧಿ, ವೇದಾದಿಗಳಿಂದನೇ ವಿಷ್ಣು ನಿರ್ದೋಷ ಸಿದ್ಧನಾಗೋದ್ರಿಂದ ಸದಾಗಮೈಕ ವಿಜ್ಞೇಯಂ ಸಬದೀತಕ್ಷರಾಕ್ಷರಂ ಮತ್ತೆ ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ ಸದ್ಗುಣಂ ಆಧಾರ ಸಿಕ್ತದೆ ಅದಕ್ಕೆ. ಅದಕ್ಕೆ ಇದು ಸಮಾಹಿತಿ ಐತೆ, ವೇದಾದೇಹೇ ಪ್ರಾಮಾಣ್ಯ ಸಮರ್ಥನಂ, ಒಂದು ಘಟ್ಟ ಇದೆ, ವೇದಾದಿಗಳಿಗೆ ಪ್ರಾಮಾಣ್ಯವನ್ನು ಒಪ್ಪಬೇಕು. ಇಷ್ಟೇ ಪ್ರಶ್ನೆ ಕಡೆ ಹೇಳಬೇಕಾಗ, ವೇದಗಳು ಯಾತಕ್ಕೆ ಪ್ರಮಾಣ, ಅಪೌರುಷೇಯವಾದ್ದರಿಂದ, ಸಿಂಪಲ್ ಆನ್ಸರ್. ಪುರಾಣಾದಿಗಳು ಯಾತಕ್ಕೆ ಪ್ರಮಾಣ, ವೇದ ಗೃಹೀತವಾದ್ದರಿಂದ ಅಷ್ಟೇ. ಇಷ್ಟು ಉತ್ತರ ಕೊಟ್ಬಿಟ್ರೆ ಉಳಿದೆಲ್ಲ ಡೀಟೇಲ್ಸ್ ಅವೆಲ್ಲ, ಮೇನ್ ಆನ್ಸರ್ ಇದು, ಉಳಿದೆಲ್ಲ ವರ್ಕಿಂಗ್ ತೋರಿಸ್ಬೇಕು ಹೇಗೆ ಅಂತ ಹೇಳಿಬಿಟ್ಟು ಈಗ ಮುಂದಿನ ಪ್ರಶ್ನೆ ಶುರುವಾಯಿತು. ಅತ್ರಾಹು ಇಲ್ಲಿ ಹೇಳ್ತಾ ಇದ್ದಾರೆ, ವೇದ ಪ್ರಾಮಾಣ್ಯವಾದಿನೋ ಬಾಹ್ಯಾಶ್ಚ, ವೇದ ಅಪ್ರಾಮಾಣ್ಯವಾದಿನೋ ಬಾಹ್ಯಾಶ್ಚ, ಇಬ್ಬರು ವಿಧ ಪ್ರಶ್ನೆ ಕೇಳ್ತಿದ್ದಾರೆ. ಒಬ್ಬರು ವೇದ ಅಪ್ರಾಮಾಣ್ಯವಾದಿಗಳು, ಇನ್ನು ಕೆಲವರು ಬಾಹ್ಯರು. ಬಾಹ್ಯರು ಅಂದ್ರೇನು, ವೇದ ವಿರೋಧಿಗಳು. ವೇದ ಪ್ರಾಮಾಣ್ಯವಾದಿಗಳೆಲ್ಲ ಒಂದು ಗುಂಪು, ವೇದ ಬಾಹ್ಯರ ಪಾಖಂಡಿಗಳು ಅಂತ ಅರ್ಥ. ಯಾರು ವೇದ ಒಪ್ಪದಲ್ಲಿ ಏನಂತ ಕರೀತಾರೆ ಅವ್ರನ್ನ, ಪಾಖಂಡಿಗಳು ಅಂತ ಕರೀತಾರೆ. ವೇದಸ್ಥೆ ಅಪೌರು, ಉದಾಹರಣೆಗೆ ಕರಡರು ಸುಡ್ರಲ್ಲಿ ಏನು ಮಾಡ, ಏನು ಒಪ್ಪೋದಿಲ್ಲ ಅವರು, ಕಾನೂನು ಒಪ್ಪೋದಿಲ್ಲ, ಕಾನೂನು ಫಾಲೋ ಮಾಡಿ, ಕಾನೂನು ಸಾವಿರ ಇರ್ಬೋದ್ರಿ ಅಡ್ಜಸ್ಟ್ ಮಾಡ್ಕೊಬೋಣ ಅಂತ ಅಂದ್ರೆ ಕಾನೂನು ಒಪ್ಪೋದಿಲ್ಲ ಅವರಿಗೆ, ಬೇರೆ ದಾರಿ ಬೇಕು. ಅದಕ್ಕೋಸ್ಕರ ವೇದ ಕಾನೂನು ಒಪ್ಪರೆ, ಹೌದಾ ಹೀಗಿದೆ ಕೊಟ್ಬಿಡ್ತೀನಿ ಹಾಗೆ, ಮತ್ತೆ ಹೆಚ್ಚು ಕಡಿಮೆ ಇಲ್ಲ. ಇಷ್ಟು ಫೀಸ್ ಅಂದ್ರೆ ಫೀಸ್ ಕೊಡಬೇಕಾಗಿ, ಅದು ಒಪ್ಪೋರು, ಇವ್ರು ಒಪ್ಪದೇ ಇರೋರು. ಇದು ಕಾನೂನು ಒಪ್ಪೋದು, ಒಪ್ಪಿರೋರು ಹೇಗಿದ್ದಾರೋ ವೇದ ಒಪ್ಪಿರೋರು ಹೇಗಿದ್ದಾರೆ, ವೇದ ಯಾಕೆ ಒಪ್ಪಲ್ಲ, ಕಾನೂನು ಯಾಕೆ ಒಪ್ಪಲ್ಲ, ಇವರು ತಮ್ಮ ಅವ್ಯವಹಾರಕ್ಕೆ ಬಾಧಕ ಆಗುತ್ತೆ. ಅದಕ್ಕೆ ಇವ್ರ ಯಾತಕ್ಕೆ ಒಪ್ಪೋದಿಲ್ಲ ಅಂತ ಕೇಳಿದ್ರೆ ತಮ್ಮ ಸುಳ್ಳು ಮತಕ್ಕೆ ಅದು ಬಾಧಕ ಆಗುತ್ತೆ. ಅದೇನು ಮಾಡಬೇಕಾಗ, ಒಂದೆರಡು ಅಡ್ಜಸ್ಟ್ ಮಾಡ್ಬೋದು, ತುಂಬ ಆದಾಗ ಏನು ಮಾಡಿಬಿಡ್ತಾರೆ, ಒಪ್ಪೋದಿಲ್ಲ ಅಂದ್ಬಿಡ್ತಾರೆ, ತುಂಬ ಹೇಳಿ ಒಪ್ಪೋದೇ ಇಲ್ಲ ಅಂತ. ಆ ರೀತಿ ವೇದಸ್ ಅಪೌರುಷೇಯತ್ವಂನ ಯುಕ್ತಂ ಈಗ ಶುರು ಮಾಡ್ದೆ. ವೇದರ ಅಪೌರುಷೇಯ ಇವೆಲ್ಲ ಏನು ಹೇಳಿದ್ರಿ, ಈಗ ವೇದಗಳು ಅಪೌರುಷೇಯ ಆದ್ದರಿಂದ ದೋಷ ಇಲ್ಲ, ಅದನ್ನು ಒಪ್ಪಬೇಕು ಅಂತ ಹೇಳಿದ್ರಿ. ಅಪೌರುಷೇಯ ಅಂತ ನಾವೇ ಒಪ್ಪೋದಿಲ್ಲ, ಮೊದಲು ಅಪೌರು ಒಪ್ಪಿಕೊಂಡಿರ್ತಾರೆ, ಏನೋ ಒಪ್ಪಬೇಕಾಗುತ್ತೆ ನೀವೀಗ, ದೋಷ ಇಲ್ಲ ಅಂತ ಒಪ್ಪಬೇಕು. ಅಪೌರುಷೇಯ ಅಂದರೆ ಒಪ್ಪೋದಿಲ್ಲ ಫಸ್ಟ್ ನಾವು, ಅಲ್ಲಿಂದ ಶುರು ಮಾಡ್ತೇವೆ. ವೇದಸ್ ಅಪೌರುಷೇಯತ್ವಂನ ಯುಕ್ತಂ ಘಟತ್ವ ನಿರೂಪತ್ವ ಯೋಹೋ ಇವ ವಾಕ್ಯತ್ವ ಅಪೌರುಷೇಯತ್ವ ಯೋಹೋ ಪರಸ್ಪರ ಪರಿಹಾರೇಣ ಇವ ಮೃತ್ಯುಪಲಬ್ಧೇ ದ್ವಯೋಹೋ ಏಕತ್ರ ಅಸಂಭಾವಿತತ್ವ. ಅವನ ಪ್ರಶ್ನೆ ಘಟತ್ವ ನಿರೂಪತ್ವ ಯೋಹೋ ಇವ, ಘಟ ಅಂತ ಕರೆಯೋದು, ರೂಪ ಇಲ್ಲ ಅಂತ ಕರೆಯೋದು. ಘಟ ಏನಾಗಿದೆ ಅದು, ರೂಪ ಇದ್ರೆ ಘಟ, ಘಟಕ್ಕೊಂದು ಆಕಾರ ಇದೆ, ಆ ಆಕಾರ ಇಟ್ಕೊಂಡೇ ಕರೆಯೋದು ಅಂದ್ರೆ ಸಾಕಾರವಾಗಿದ್ರೆ ಘಟ, ಘಟರ ನಿರೂಪ ಅಂತ ಕರೆದ್ರೆ ಒಪ್ತೀರಾ ನೀವು? ಸೊ ವಾಕ್ಯ ಅಂದ್ಮೇಲೆ ಏನಾಗಿರ್ಬೇಕದು, ಯಾರೋ ಬರೆದಿರಬೇಕು ಅಂತ ಅರ್ಥ. ಈ ತಲೆ ಇಟ್ಕೊಂಡಿದ್ದಾರೆ, ವಾಕ್ಯ ಅಂದ್ಮೇಲೆ ಏನಾಗಿರ್ಬೇಕದು, ಯಾರೋ ಬರೆದಿರಬೇಕು. ಬರೆದಿರಬೇಕು ಅಂದ್ಮೇಲೆ ನೀವು ಅಪೌರುಷೇಯ ಕಾನ್ಸೆಪ್ಟ್ ಹೋಯ್ತಲ್ಲ ಅಂತ ಅರ್ಥ ಆಯ್ತಾ. ಒಂದು ರೂಪವಿಲ್ಲದ ಘಟ ಇರೋದು ಹೇಗೆ ಅಸಾಧ್ಯನೋ, ಯಾರೂ ಬರೆದೇ ಇರತಕ್ಕಂಥ ವಾಕ್ಯ ಇರೋದು ಅಸಾಧ್ಯ. ಇದು ಅನುವಾದ. ಘಟತ್ವ ನಿರೂಪತ್ವ ಯೋಹೋ ಇವ ವಾಕ್ಯತ್ವ ಅಪೌರುಷೇಯತ್ವ ಯೋಹೋ ಪರಸ್ಪರ ಪರಿಹಾರೇಣೈವ ವೃತ್ಯುಪಲಬ್ಧೇಹೇ. ಅಂದರೆ ಘಟತ್ವ ಇದ್ದಲ್ಲಿ ಏನಿರೋದಿಲ್ಲ, ನಿರೂಪತ್ವ ಇರೋದಿಲ್ಲ, ನಿರೂಪತ್ವ ಇರೋದು ಏನಿರಲ್ಲ, ಘಟತ್ವ ಇರೋದಿಲ್ಲ. ಅದೇ ರೀತಿಯೇ ವಾಕ್ಯತ್ವದಲ್ಲಿ ಏನಿರೋದಿಲ್ಲ, ಅಪೌರುಷೇಯತ್ವ ಇರೋದಿಲ್ಲ, ಅಪೌರುಷೇಯತ್ವ ಆದ್ರೆ ಏನಾಗೋದಿಲ್ಲ, ಅದು ವಾಕ್ಯವೇ ಆಗೋದಿಲ್ಲ. ಈ ರೀತಿ ಹೇಳ್ತೇನೆ ಅಂತ ಹೇಳಿದ. ತಯೋ ಏಕತ್ರ ಅಸಂಭಾವಿತತ್ವ, ಅದಕ್ಕೆ ಎರಡು ಕೂಡ ಒಂದು ಸೇರೋದು ಏನದು, ಇಂಪ್ರಾಬಲ್ ಇಂಪಾಸಿಬಲ್ ಥಿಂಗ್. ಅದು ಎರಡು ಒಂದು ಕಡೆ ಸೇರೋಕ್ಕೆ ಸಾಧ್ಯನೇ ಇಲ್ಲ, ನೆಸಗುಣ ನಿರ್ಗುಣ ಅಂತ ಒಟ್ಟಿಗೆ ಹೇಗೆ ಸೇರೋಕ್ಕೆ ಸಾಧ್ಯ ಇಲ್ವೋ ಹಾಗೆ ಅಂತ ಹೇಳಿದ. ನಚ ತತ್ ಸಾಧನಮಿ ಯುಕ್ತಂ, ಅಲ್ಲೇ ಸಾಧನೆ ಮಾಡ್ತೀವಿ ಅಂತ ಅನ್ಬೋದು ನೀವೀಗ, ಅದು ಕೇಳೋಕ್ಕೆ ತಯಾರಿಲ್ಲ ಅಂತ ನಾವು. ಅರ್ಥ ಆಯ್ತಾ? ಸಾಧನೆ ಮಾಡ್ತೀವಿ ಅಂತ ತೋರಿಸ್ಲಿಕ್ಕೆ ಕೊಟ್ಟರೆ ಕೇಳೋದು ತಯಾರಿಲ್ಲ. ಯಾತಕ್ಕೆ? ಅಸಂಭಾವಿತ. ಯಾವುದು ಟೋಟಲಿ ಇಂಪ್ರಾಬಬಲ್ ಅದನ್ನ ಏನ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಪ್ರೂವ್ ಮಾಡ್ಲಕ್ಕೆ ಹೋಗ್ಬಾರ್ದು. ಇವರು ನೀವು ಪ್ರೂವ್ ಮಾಡ್ಲಿಕ್ಕೆ ಹೋದ್ರೆ ನಾವು ಕೇಳೋದು ದಡ್ರಲ್ಲ ಅಂತ, ನಾವು ಕೇಳೋದು ದಡ್ರಲ್ಲ ಕೊಡೋಲ್ಲ. ಅದಕ್ಕೆ ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ ನಾವು. ಯಾತಕ್ಕೆ? ಇಂಪಾಸಿಬಲ್ ಥಿಂಗ್ ಅದು ಹೇಗಿರುತ್ತೆ ರೀ ಅಂತ ಕೇಳಿದ. ಅದು ಹೇಗೆ? ಸಂಭಾವಿತ ಶೈವ ಸಾಧನಾರ್ಹತ್ವ, ಸಂಭಾವಿತವಾದ ಸಾಧನೆ ಮಾಡಿ. ಯಾರೋ ಊರಿಗೆ ಹೋಗಿದ್ದಾರೆ ಬರ್ತಾನೆ ಸರಿ, ಸಾವಿರಾರು ಸತ್ತು ಹೋಗ್ಬಿಟ್ಟಿದೆ ಯಾರು ಬರ್ತಾರೆ ಅಂತ ಕೇಳಿದ್ರೆ ಸುಮ್ಮನೆ ಸಾಕು, ಸುಮ್ಮನೆ ಕೊಡು ಅಂತ. ದೆವ್ವ ಬರ್ಬೇಕು, ಅವ್ರು ಬರೋ ಸಾಧ್ಯತೆ ಇಲ್ಲ. ಯಾತಕ್ಕೆ? ಅವ್ರು ಹೇಗೆ ಬರ್ತಾರೆ ಅಂತ ಕೇಳ್ತಾರೆ. ಅವ್ರು ತಾನೆ ಯಾತಕ್ಕೆ ಹೇಗೆ ಬರ್ತಾನೆ ಅಂತ ಕೇಳ್ತೇವಲ್ಲ, ಅದಕ್ಕೆ ಏನು ಹೆಸರು? ಅದಕ್ಕೆ ಅಸಂಭಾವಿತ ಅಂತ. ಸಂಭಾವಿತ ಅಂದ್ರೆ ಏನು? ಪ್ರಾಬಬಲ್. ಅಸಂಭಾವಿತ ಅಂದ್ರೆ ಇಂಪ್ರಾಬಬಲ್ ಥಿಂಗ್. ಅದು ಅದು ಸಾಧನೆ ಮಾಡಿದ ಏನರ್ಥ? ಸಂಭಾವಿತ ಶೈವ ಸಾಧನಾರ್ಹತ್ವ, ಯಾವುದು ಸಮ್ಯಕ್ ಭಾವಿತ ಇರೋ ಚಾನ್ಸಸ್ ಇದೆ ಅದನ್ನು ಸಾಧನೆ ಮಾಡಬೇಕೇ ಹೊರತು ಇಲ್ಲದ ಸಾಧನೆ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕೆ ಏನು ಆಧಾರ ಅಂದರೆ ಯಥೋಕ್ತಂ, ಒಂದು ಕೊಟೇಶನ್: ಸಂಭಾವಿತ ಪ್ರತಿಜ್ಞಾಯಾ ಅರ್ಥ ಸಾಧ್ಯೇತ ಹೇತುನ ನತಸ್ಯ ಹೇತುಭಿಸ್ತ್ರಾಣಂ ಉತ್ಪತನ್ನೇವ ಯೋಮೃತ ಇತಿ. ಇಂಪಾರ್ಟೆಂಟ್ ಕೊಟೇಶನ್ ಇದು. ಸಂಭಾವಿತ ಪ್ರತಿಜ್ಞಾಯಾ ಅರ್ಥ ಸಾಧ್ಯೇತ ಹೇತುನ. ಯಾವುದೇ ಒಂದು ವಿಷಯ ಸಂಭಾವಿತವಾಗಿದ್ದರೆ ಮಾತ್ರ ಏನು ಮಾಡಬೇಕು? ಅದಕ್ಕೆ ಕಾರಣ ಕೊಟ್ಟು ಪ್ರೂವ್ ಮಾಡಕ್ಕೆ. ಮೊಲಕ್ಕೆ ಕೊಂಬು ಸಾಧಿಸ್ತೀನಿ ಅಂತ ಹೊರಟ, ಸುಮ್ಮನೆ ಕೂಡು ಅಂತ ಹೇಳಿದ. ಯೋಚನೆ ಮಾಡಿ, ಯೋಚನೆ ಮಾಡಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾವುದೋ ಒಂದು ಹಸು ಕೊಂಬಿದೆ ಅಂದರೆ ಅರ್ಥ ಮಾಡಬೇಕು. ಅದಕ್ಕೆ ಹೋಗಿದ್ದಿರೋ ಚಾನ್ಸಸ್ ಇದೆ. ಇಲ್ಲಿ ಚಾನ್ಸಸ್ ಇದೆ. ರಾಕ್ಷಸ ಒಬ್ಬನಿದ್ದ, ಅವನಿಗೆ ಕೊಂಬಿತ್ತು ಅಂದರೆ ಪರವಾಗಿಲ್ಲ. ಯಾಕೆ? ಕೊಂಬಿಲ್ಲದ ರಾಕ್ಷಸರು ಇದ್ದಾರೆ, ಕೊಂಬಿರೋ ರಾಕ್ಷಸರು ಇದ್ದಾರೆ. ಆದರೆ ಶಶವಿಷ ಇದರಲ್ಲಿ ಮೊಲಗಳಲ್ಲಿ ಯಾರು ಗುಂಪಿಲ್ಲ. ಏನಂತ? ಶಶವಿಷ ಒಂದು ಮೊಲ ಇರೋ ಕೊಂಬಿರೋ ಮೊಲ ಇದೆ, ಕೊಂಬಿಲ್ದನ ಎರಡು ಭಾಗ ಇಲ್ಲ, ಅದರಲ್ಲಿ ಒಂದೇ ಭಾಗ ಇರೋ. ಅದಕ್ಕೆ ಸಾಧನೆ ಮಾಡಲಿಕ್ಕೆ ಹೋಗಬಾರ್ದು ನೀವು. ಉದಾಹರಣೆ: ನತಸ್ಯ ಹೇತು ಬಿಸ್ತ್ರಾಣಂ ಉತ್ಪತನ್ನೇವ ಯೋ ಮೃತ. ಅದಕ್ಕೆ ತ್ರಾಣ ಕೊಡಲಿಕ್ಕೆ ಹೋಗಬಾರ್ದು. ಯಾಕೆ? ಉತ್ಪತನ್ನೇವ ಯೋ ಮೃತ, ಅದು ಹುಡ್ತಿರ್ಲಿಕ್ಕೆ ಸತ್ತೋಗಿರುತ್ತೆ ಅಂತ ಹೇಳ್ತಾರೆ. ಹುಡ್ತಿರ್ಲಿಕ್ಕೆ ಸತ್ತೋಗಿಬಿಡುತ್ತೆ. ಏನಂತ? ಶಶಕ್ಕೆ ವಿಷಾಣವಿದೆ ಅಂದಿರ್ಲಿಕ್ಕೆ ಏನಾಗುತ್ತದೆ? ಸುಳ್ಳು ಅಂತಾಗ್ಬಿಡುತ್ತೆ. ನಾನು ಮೂಕ ಅಂತಿರ್ಲಿಕ್ಕೆ ಏನಾಗುತ್ತದೆ? ಸೆಲ್ಫ್ ಕಾಂಟ್ರಡಿಕ್ಟರಿ ಅಂತ ಅರ್ಥ. ಆ ಹೇಳ್ತಿರ್ಲಿಕ್ಕೆ ಡೆಡ್, ಅದು ಇನ್ವ್ಯಾಲಿಡ್ ಸ್ಟೇಟ್ಮೆಂಟ್. ನತಸ್ಯ ಹೇತು ವಿಸ್ತ್ರಾಣಂ ಉತ್ಪತನ್ನೇವ ಯೋ ಮೃತ ಇದೆ. ಪುಣ್ಯಕ್ಕೆ ಯಾವುದೇ ಕೋರ್ಟಲ್ಲಿ ಸತ್ತವರು ಬಂದು ಸಾಕ್ಷಿ ಹೇಳಿ ಅಂತ ಕೇಳಿಲ್ಲ. ಯಾಕೆ? ಸತ್ತವರು ಬಂದು ಸಾಕ್ಷಿ ಹೇಳ್ತಾ, ಈಗ ಸತ್ತವರು ಕೇಸ್ ಉಳಿಯೋದಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಕೇಸ್ ಹಾಕಿರೋದೇನು? ಈಗ ಮರ್ಡರ್ ಕೇಸು. ಅವ್ರು ಬಂದು ಯಾರು ಅಷ್ಟೇ, ಯಾರು ಸಾಕ್ಷಿ ಹೇಳ್ತಿದ್ದಾನೆ? ಈಗ ಸತ್ತವನೇ ಹೇಳಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಉತ್ಪತನ್ನೇವ ಯೋ ಮೃತ, ಅವ್ರು ಹೇಳ್ತಿರ್ಲಿಕ್ಕೆ ಕೇಸ್ ಡೆಡ್. ಅದು ಆ ರೀತಿ ಬರಬಾರ್ದು. ನಹಿ ಮಮ ಕರ, ದೃಷ್ಟಾಂತ ಯಾವುದು ಅಂದರೆ, ದೃಷ್ಟಾಂತ ಕೊಡ್ತಾರೆ. ನಹಿ ಮಮ ಕರ್ಣಂ ಪ್ರವಿಶ್ಯ ಗಜೋ ಗರ್ಜತಿ. ನೋಡಿ, ನನ್ನ ಕಿವಿಯೊಳಗೆ ಸೊಳ್ಳೆ ಹೋಗಿದ್ದರೆ ಯಾರು ಕೇಳ್ತಾರೆ? ಆನೆ ಹೋಗ್ಕೊಂಡ್ಬಿಟ್ಟಿದ್ದೆ ಕೇಳಿದರೆ, ಕಿವಿಯಲ್ಲಿ ಆನೆ ಹೋಗುತ್ತಾ? ಅದೇ ಇದ್ರೆ ಹೋಗಿದ್ರೆ ಇರ್ತಿದ್ದ ನಾನು ಪುಡಿ ಪೀಸ್ ಪೀಸ್ ಆಗೋಗ್ತಾ ಇದ್ದೆ. ದೇರ್ಫೋರ್ ನನ್ನ ಕಿವಿಯೊಳಗೆ ಆನೆ ಪ್ರವೇಶ ಮಾಡಿದೆ ಅನ್ನೋ ಮಾತನ್ನು ಯಾರು ಹೇಳಿದರೆ ಆ ಸಾಧನೆ ಮಾಡಿ ತೋರಿಸಪ್ಪ ಅಂತ ಯಾರು ಕೇಳೋದಿಲ್ಲ. ಏನಂತಾರೆ? ಪ್ಲೀಸ್ ಸ್ಟಾಪ್ ಅಂತಾರೆ. ಅದಕ್ಕೆ ಅದು ಸಾಧ್ಯತೆಯೇ ಇಲ್ಲ. ನಹಿ ಮಮ ಕರ್ಣಂ ಪ್ರವಿಶ್ಯ ಗಜೋ ಗರ್ಜತಿ ಇತ್ಯೇತತ್ ಸಾಧನಾರ್ಹಂ. ಸಾಧನೆ ಮಾಡಕ್ಕೆ ಹೋಗ್ತಾರಾ? ಕಿಂತು ಅನಾದರಣೀಯಮೇವ ಇತ್ಯತಃ. ಏನು ಹೇಳಬೇಕು? ಅದನ್ನು ಡಿಸ್ಕಾರ್ಡ್ ಮಾಡಬೇಕು, ಒಪ್ಲೆಸ್ ಸ್ಟೇಟ್ಮೆಂಟ್ ಅಂತೇಳಿ. ದೇರ್ಫೋರ್ ಅಪೌರುಷೇಯ ಮತ್ತು ವಾಕ್ಯ ಅನ್ನೋದನ್ನು ಸಾಧನೆ ಮಾಡಲಿಕ್ಕೆ ಕೊಟ್ಟರೆ ಒಪ್ಪೋದಿಲ್ಲ ಅಂತ ಹೇಳಿದ. ನಾನು ಒಪ್ಪೋದಿಲ್ಲ. ಅಪೌರುಷೇಯಂ, ಅದಕ್ಕೆ ಉತ್ತರ ಈಗ. ನಚ ಇತ್ಯತಃ, ಇತ್ಯತಃ ಅಂದ್ರೆ ಬಂದು ಏನರ್ಥ? ಈ ರೀತಿ ಕೇಳಿದರೆ ಉತ್ತರ ಕೊಡ್ತಾರೆ ಅಂತ ಅರ್ಥ. ಇತ್ಯಾಹ ಅಂದ್ರೇನು? ಹೀಗೆ ಹೇಳ್ತಾರೆ. ಇತ್ಯಾಹ ಅಂದ್ರೆ ಹೀಗೆ ಹೇಳ್ತಾರೆ, ಉತ್ತರ ಅದು. ಇತ್ಯಾಹ ಅಂದ್ರೆ ಉತ್ತರ, ಇತ್ಯತಃ ಅಂದ್ರೇನು? ಇಷ್ಟೊತ್ತು ಹೇಳಿದ್ದು ಪ್ರಶ್ನೆ, ಈಗ ಹೇಳೋದು ಉತ್ತರ ಅಂತ ಅರ್ಥ. ಇತ್ಯತಃ ನಚೇತಿ ಅಪೌರುಷೇಯಂ ವಾಕ್ಯಮೇವ, ನಚ ಅಪೌರುಷೇಯಂ ವಾಕ್ಯಮೇವ ನಾಸ್ತಿ ವಾಚ್ಯಂ ತದಭಾವೇ ಸರ್ವ ಸಮಯಾಭಿಮತ ಧರ್ಮಾದಿ ಅಸಿದ್ಧೇಹೇ. ಇದು ಒಂದು ಯುಕ್ತಿ. ನಚ ಅಪೌರುಷೇಯಂ ವಾಕ್ಯಮೇವ ನಾಸ್ತಿ ಇತಿ ವಾಚ್ಯಂ. ಅಪೌರುಷೇಯ ವಾಕ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಡ. ತದಭಾವೇ, ಸಂಭಾವನೆ ತೋರಿಸ್ತೇನೆ, ಇರಲೇಬೇಕು. ಯಾತಕ್ಕೆ ಅಂದರೆ ತದಭಾವೇ, ಅಪೌರುಷೇಯ ವಾಕ್ಯ ಇಲ್ಲದೆ ಹೋಗಿಬಿಟ್ರೆ ಸರ್ವ ಸಮಯಾಭಿಮತ ಧರ್ಮಾದಿ ಅಸಿದ್ಧೇಹೇ. ಸರ್ವ ಸಮಯ ಅಭಿಮತ ಧರ್ಮ ಆದಿ ಅಸಿದ್ಧೇಹೇ. ಸರ್ವ ಸಮಯ, ಸಮಯ ಅಂದ್ರೆ ಏನೋ ಸಿದ್ಧಾಂತ ಅಂತ. ಸಮಯ ಅಂದ್ರೆ ಟೈಮ್ ಅಂತ ಅರ್ಥ ಮಾಡಬಾರ್ದಿಲ್ಲ. ಸಮಯ ಅಂದ್ರೆ ಸಿದ್ಧಾಂತ. ಎಲ್ಲಾ ಸಿದ್ಧಾಂತಗಳಿಗೂ ಕೂಡ ಅಭಿಮತ, ಒಪ್ಪಿಗೆ ಆಗಿರತಕ್ಕಂತಹ ಧರ್ಮ ಮೊದಲಾದವುಗಳನ್ನ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಧರ್ಮ ಅಂದ್ರೆ ಏನೋ ವ್ಯಾಲ್ಯೂ ಅಂತ ಅರ್ಥ. ಇವತ್ತು ದೊಡ್ಡ ಇಶ್ಯೂ ಅದು, ಒಂದು ವ್ಯಾಲ್ಯೂಸ್ ತೀರ್ಮಾನ ಮಾಡ್ಬೇಕು. ಇದು ಧರ್ಮ ಅಧರ್ಮ ಅಂತ ಹೇಳಬೇಕು. ಈ ಕಳ್ಳರ ಮಧ್ಯೆ ಹೋಗಿ ನೀವು ಕಳ್ಳತನ ಮಾಡಬಾರದು ಏನಂತ ಅವನೀಗ? ಅವ್ರ ಸಂಸ್ಥೆ ಇರೋದೇ ಕಳ್ಳತನ ಮಾಡೋದಕ್ಕೋಸ್ಕರ. ಆ ಕಾನೂನು ಒಪ್ಪೋದಿಲ್ಲ ಅವನು. ಅವನೇನು ಹೇಳ್ತಾನೆ ಗೊತ್ತಾ? ಕಳ್ಳರಿಗೆ ಕಳ್ಳತನ ಧರ್ಮ ಅಂತ ಅಧರ್ಮ ಅನಿಸೋದೇ ಇಲ್ಲ, ಮತ್ತು ಕೆಲವರಿಗೆ ಅಧರ್ಮ ಅನಿಸ್ಬೋದು ಅಷ್ಟೇ. ಸೊ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಅಂತ ಯಾರು ಅಂದರೆ, ಪುಣ್ಯಕ್ಕಿನ್ನೂ ಆ ಕಾಲ ಬಂದಿಲ್ಲ, ಸ್ವಲ್ಪ ಬಂದಿದೆ. ಈಗ ಭ್ರಷ್ಟಾಚಾರ ಮಾಡಬಹುದು, ಜಾಸ್ತಿ ಮಾಡಬಾರ್ದು, ಆ ಥರ ಬಂದಿದೆ. ಅವತ್ತಾನೆ ಹಿಂದೆ ಏನಂತಿತ್ತು? ಮಾಡಲೇಬಾರ್ದು. ಈಗ ಇನ್ನೂರಷ್ಟು ಮಾಡಬಾರ್ದು, ಇನ್ನೂರು ಹೋಯ್ತೀಗ ಅವರಿಂದ ಜಾಸ್ತಿ ಮಾಡಬೇಕು ಅಂತ ಆಯ್ತೀಗ, ಯಾಕೆಂದ್ರೆ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಅವರಿಂದ ಜಾಸ್ತಿ ಮಾಡಬೇಕು. ಆ ಥರ ವಾದ ಬಂದರು. ವ್ಯಾಲ್ಯೂಸ್ ಯಾಕೆ ಚೇಂಜ್ ಆಗ್ತಾ ಇದೆ, ಈಗ ಮತ್ತು 50 ವರ್ಷದೊಳಗೆ ಎಷ್ಟು ಚೇಂಜ್ ಆಗಿದೆ, ಏನೇನೋ ಬದಲಾಗಿ ಹೋಗ್ಬಿಡ್ತು. ಆದ್ದರಿಂದ ವ್ಯಾಲ್ಯೂಸ್ ತೀರ್ಮಾನ ಮಾಡೋದಕ್ಕೇನು ಆಧಾರ ಅಂತ ಕೇಳಿ, ಎಲ್ಲಿಗೆ ಹೋಗ್ಬೇಕು ನಾವೀಗ? ಯಾರೇ ಒಂದು ಗುಂಪಿನವ್ರು ಹೇಳಿದರೆ ಹಾಗೂ ಇನ್ನೊಂದು ಗುಂಪು ಒಪ್ಪದೇ ಇರ್ಬೋದು, ಅದನ್ನು ಹೊತ್ತಾನೆ. ಸೊ ಎಟರ್ನಲ್ ವ್ಯಾಲ್ಯೂಸ್ ಹೇಳ್ಬೇಕಾದ್ರೆ ಏನು ಬೇಕು ಅದಕ್ಕೆ? ಎಟರ್ನಲ್ ಒಂದು ಪ್ರೂಫ್ ಬೇಕು, ಹೊತ್ತಾನೆ. ಎಟರ್ನಲ್ ವ್ಯಾಲ್ಯೂಸ್ ಹೇಳ್ಬೇಕಾದ್ರೆ ಎಟರ್ನಲ್ ಪ್ರೂಫ್ ಬೇಕು. ಇದೇ ಸಂಭಾವನೆ. ಇವತ್ತು ಧರ್ಮ ಪ್ರೂವ್ ಮಾಡಬೇಕು ಅಂತಿದ್ರೆ ಯಾವುದೇ ಮತದ ಗ್ರಂಥದ ಆಧಾರದ ಮೇಲೆ ಧರ್ಮ ಪ್ರೂವ್ ಮಾಡೋಕ್ಕೆ ಹೋಗಬಾರ್ದು. ಯಾತಕ್ಕೆ ಮಾಡಿದ್ರೆ ಏನಾಗುತ್ತದೆ? ಲಿಮಿಟ್ ಆಗುತ್ತೆ, ರ್ಯಾಷನಲ್ ಆಗೋದಿಲ್ಲ. ದೇರ್ಫೋರ್ ಮತಾತೀತವಾದಂಥ ಒಂದು ನಿಮಗೆ ಗ್ರಂಥ ಬೇಕು. ಮತಾತೀತವಾದ ಗ್ರಂಥ ಯಾವುದು ಅಂದರೆ ವೇದಗಳು. ಯಾತಕ್ಕೆ? ಯಾರಾದ್ರೂ ಬರೆದ್ರೆ ಅವನು ಮತ ಆಗಿಬಿಡುತ್ತೆ, ಯಾರು ಬರೆದಿದ್ದಲ್ಲ ಆದರೆ ಸರಿ ಹೋಗುತ್ತೆ. ಇದೊಂದು ಪಾಸಿಬಿಲಿಟಿ. ಇದು ಒಂದೊಂದೇ ಅಲ್ಲ, ಇನ್ನು ಸಾಕಷ್ಟು ಹೇಳ್ತಾರೆ. ಮುಂದೆ ಒಂದೇ ಮಾತು, ಸರ್ವ ಸಮಯಾಭಿಮತ ಧರ್ಮಾದಿ ಅಸಿದ್ಧೇಹೆ. ಇದರಿಂದ ಏನು ಒಪ್ಪಿದಾಗಾಯಿತು ಅಂದರೆ, ಯಾವುದೇ ಒಂದು ಮತ ಅಂತಿದ್ರೆ ಅವನು ಧರ್ಮ ಅದು ಇದು ಅಂತ ಹೇಳ್ಕೊಳ್ಬಹುದು. ಆ ಧರ್ಮ ಎಸ್ಸಚ್ಚು ಒಪ್ತಾನೆ ಅವನು, ಗೊತ್ತಾಯ್ತಾ? ಧರ್ಮ ಎಸ್ಸಚ್ಚು ಒಪ್ತಾನೆ. ಆ ಧರ್ಮದ ಡೀಟೇಲ್ಸ್ ಬಗ್ಗೆ ಹೆಚ್ಚು ಕಡಿಮೆ ಮಾಡ್ಬೋದು ಅವನು. ಯಾರು ಜನರಲ್ ಆಗಿ ಏನು ಒಪ್ತಾನೆ, ಉದಾಹರಣೆಗೆ ಯಾವುದೇ ಮತ ಇವತ್ತು ತಗೊಂಡ್ರು ಕೂಡ ಏನಂತ ಕೆಲವು ಕಾಮನ್ ಫ್ಯಾಕ್ಟರ್ಸ್ ಇದೆ. ಏನಿದೆ? ಸುಳ್ಳು ಹೇಳ್ಕೊಡೋದು, ಸತ್ಯವನ್ನೇ ಹೇಳಬೇಕು, ಇನ್ನೊಬ್ಬರು ಹಿಂಸೆ ಮಾಡಬಾರದು, ಇಂಥ ಮತಗಳು ಒಳಗೊಳಗೆ ಇದ್ರು ಕೂಡ ಹೊರಗೆ ಹೇಳಾಗಿಲ್ಲ ಅವರು. ಹೇಳಿದ್ರೆ ಏನಾಗುತ್ತದೋ? ಎಂಥ ಕಳ್ಳ ಭಾಷಣ ಮಾಡಬೇಕು ಅಂತ ಹೇಳ್ತಾನೆ. ಕಳ್ಳತನ ಮಾಡಲೇಬಾರದು, ಪ್ರಾಮಾಣಿಕವಾಗಿರಬೇಕು ಅಂತಲೇ ಹೇಳ್ತಾನೆ. ಇಲ್ಲದವ್ರು ಏನಾಗ್ತಾನೆ, ಅವನು ಅಲ್ಲೇ ಕಂಡೆಮ್ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಎಲ್ಲ ಮತಗಳು ಒಂದಲ್ಲ ಒಂದು ರೀತಿ ಏನು ಒಪ್ಕೊಂಡಿದೆ? ಧರ್ಮ ಒಪ್ಕೊಂಡಿದೆ. ಆ ಧರ್ಮ ಒಪ್ಕೊಂಡು ಆಯಿತು ಅಂದ ಮೇಲೆ ಪ್ರೂಫ್ ಕೊಡೋಕೆ ಹೋಗ್ಬೇಕೀಗ. ಪ್ರೂಫ್ ಕೊಡೋಕೆ ಹೋಗಲೇಬೇಕು. ಆ ಪ್ರೂಫ್ ಯಾವುದಾಗಿರಬೇಕು ಯೋಚನೆ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ಶುರುವಾಗಬೇಕು. ತದಭಾವೇ ಸರ್ವ ಸಮಯಾಭಿಮತ ಧರ್ಮಾದಿ ಅಸಿದ್ಧೇಹಿ ಅಪೌರುಷೇಯಂ ವಾಕ್ಯಮೇವ ವಾದಾಸ್ತಿ ಇತ್ಯನೇನ ವಾಕ್ಯತ್ವ ಅಪೌರುಷೇಯತ್ವಯೋಃ ಪರಸ್ಪರ ಪರಿಹಾರೇಣೈವ ವೃತ್ತಿರಿತ್ಯಾಚಷ್ಟೇ. ಅದು ಸರಿಯಲ್ಲ. ಅಥೋ ವೇದೋ ಅಪೌರುಷೇಯ ಇತ್ಯೇತದ ಅಸಾಂಭಿತ ಅಸಂಭಾವಿತಮೇವೇತಿ ವಾಕ್ಯಶೇಷ. ವೇದ ಅಪೌರುಷೇಯ ಅನ್ನೋ ವಾಕ್ಯ ಅಸಂಭಾವಿತ ಅಂತ ಹೇಳ್ತೀನಿ ಅಂತ ಹೇಳ್ತೀನಿ. ಅದು ಸರಿಯಲ್ಲ. ಇತಃ ಪರಂ ಅಪೌರುಷೇಯತ್ವಂಚ ಸ್ವತೇವ ಇತ್ಯತಃ ಪ್ರಾಕ್ತನೋ ಗ್ರಂಥ ಸಂಭಾವನಾರ್ಥ. ಟೀಕಾರ ಕ್ಲಾಸಿಫೈ ಮಾಡ್ತಾನೆ ಈ ಆಚಾರ್ಯ ಈ ವಾಕ್ಯದಿಂದ ಪ್ರಾರಂಭ ಮಾಡಿಬಿಟ್ಟು ಅಪೌರುಷೇಯತ್ವಂಚ ಸ್ವತೇವ ಸಿದ್ಧ ಮತ್ತು ಮುಂದೆ ಬರುತ್ತೆ. ಅಲ್ಲಿವರೆಗೂ ಇರತಕ್ಕಂಥ ಆಚಾರ್ಯ ಗ್ರಂಥದ ಈ ಒಂದು ಏನು ಮುಖ್ಯ ವಿಷಯ ಅಂದರೆ ಸಂಭಾವನಾರ್ಥ. ವೇದವಾಕ್ಯ ಇರಲಿಕ್ಕೆ ಸಾಧ್ಯ ಇಲ್ಲ, ವಾಕ್ಯವಲ್ಲದ್ದು. ವಾಕ್ಯ ಆಗಿದ್ಮೇಲೆ ಏನಾಗಿರಬೇಕು? ಅದು ಪುರುಷಿ ಆಗಿರಬೇಕು ಅಂತ ಹೇಳ್ತೀಯಲ್ಲ, ಸರಿಯಲ್ಲ. ಒಂದು ವಾಕ್ಯವಾಗಿದ್ದರೂ ಕೂಡ ಏನಾಗಿರೋ ಸಂಭವ ಐತೆ? ಅಪುರುಷಿ ಆಗಿರಬಹುದು ಅನ್ನೋದನ್ನು ಒಪ್ಪಿಸ್ತೇವೆ ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿವರೆಗಿರೋ ಪೋರ್ಷನ್ ಅದೆಷ್ಟು ಕೂಡ ಆ ಭಾಗಕ್ಕೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ದೊಡ್ಡ ಗ್ರಂಥವಾದ್ದರಿಂದ ವಿಷಯ ಗಹನವಾದ್ದರಿಂದ ಏನು ಮಾಡ್ತಾರೆ, ಒಂದೆರಡು ಪ್ಯಾರ ಇದ್ದರೆ ಹೆಡ್ಡಿಂಗ್ ಕೊಡೋದಿಲ್ಲ. ತುಂಬ ಕೊಟ್ಟಾಗ ಏನು ಮಾಡಿಬಿಡ್ತಾರೆ? ಆಗ ಹೆಡ್ಡಿಂಗ್ ಕೊಡ್ತಾರೆ. ಇದಿಷ್ಟು ಈ ಹೆಡ್ಡಿಂಗ್ ಏನಂತ ಸಂಭಾವನ. ಅಪೌರುಷೇಯ ವಾಕ್ಯ ಇರಲಿಕ್ಕೆ ಸಾಧ್ಯತೆ ಇದೆ ಅಂತ ಫಸ್ಟ್ ತಿಳ್ಕೊಬೇಕು. ಇದೆ ಅಂತೇಳಿ ಪ್ರೂಫ್ ಆಮೇಲೆ, ಒಂದು ಸಾಧ್ಯತೆ ಫಸ್ಟ್ ಹೇಳಿ ಪ್ರೂಫ್ ಆಮೇಲೆ ಹೇಳಬೇಕು. ತದಭಾವ ಇತಿ ಧರ್ಮಾಧಿಕಂ ತಾವದ್ ಅತೀಂದ್ರಿಯಂ ವಸ್ತು ಸರ್ವಸಮಯಾನಾಭಿಮತಂ. ಧರ್ಮಾಧಿಕಂ ತಾವತ್ ಅತೀಂದ್ರಿಯ ವಸ್ತು ಅತೀಂದ್ರಿಯಂ ವಸ್ತು ಸರ್ವಸಮಯಾನಾಭಿಮತಂ. ವೆರಿ ಇಂಪಾರ್ಟೆಂಟ್. ಈಗ ಎರಡು ಒಪ್ಪಂಡಾಗಿದೆ. ಒಂದೇನು? ಧರ್ಮಾದಿಗಳಿವೆ. ಆದಿ ಶಬ್ದದಿಂದ ಏನು ತಗೋಬೇಕು? ಧರ್ಮಾದಿಗಳ ಶಬ್ದದಿಂದ ಅಧರ್ಮ, ಧರ್ಮ ಅಧರ್ಮ, ಪುಣ್ಯ ಪಾಪ, ಸ್ವರ್ಗ ನರಕ ಎಲ್ಲ ಅಂಡರ್ಸ್ಟುಂಡ್. ಆದಿ ಶಬ್ದದಿಂದ ಯಾವ್ಯಾವ ತಗೊಳ್ಬೇಕು ಅದಿಷ್ಟು ತಗೊಳ್ಬೇಕು. ಧರ್ಮಾಧಿಕಂ ತಾವತ್ ಅತೀಂದ್ರಿಯಂ ವಸ್ತು. ಎಲ್ಲ ಮತಗಳವರು ಒಂದು ಒಪ್ಪಿಕೊಂಡಿದ್ದಾರೆ ಧರ್ಮಾದಿಗಳಿರಬೇಕು ಫಸ್ಟು. ಸೆಕೆಂಡು ಅವೇನಾಗಿರಬೇಕು? ಅತೀಂದ್ರಿಯ ವಸ್ತು ಇನ್ನೊಂದು ಒಪ್ಕೊಂಡಿದ್ದಾರೆ. ಕಣ್ಣಿಗೆ ಕಾಣತಕ್ಕಂಥ ವಸ್ತು ಧರ್ಮ ಆಗಿದ್ರೆ ಗಲಾಟೆನೇ ಆಗ್ತಿರಲಿಲ್ಲ. ಗಲಾಟೆ ಆಗಿದೆ, ಅದು ಗಲಾಟೆ ಶುರುವಾಯಿತು. ಕಣ್ಣಿಗೆ ಕಾಣೋದಿಲ್ಲ ಅಂದರೆ ತೀರ್ಮಾನ ಮಾಡಬೇಕೀಗ. ಆದ್ದರಿಂದ ಎರಡು ಒಪ್ಕೊಂಡಿದ್ದಾರೆ ಎಲ್ಲ ಸಮಯದವರು ಕೂಡ. ಧರ್ಮಾದಿಗಳನ್ನು ಒಪ್ಪಬೇಕು, ಅವತೀಂದ್ರಿಯ ಅಂತಲೂ ಒಪ್ಪಬೇಕು. ವಸ್ತು ಸರ್ವಸಮಯಾನಾಭಿಮತಂ ತತಃ ತತ್ತತ್ ಸಮಯಭಿ ಪ್ರಾಮಾಣಿಕತ್ವೇನ ತದಂಗೀಕರಣೀಯಂ. ಆದ್ದರಿಂದ ಆಯಾ ಸಿದ್ಧಾಂತಿಗಳು ಆ ಒಂದು ಧರ್ಮಾಧರ್ಮಗಳ ಕಾನ್ಸೆಪ್ಟನ್ನು ಮತ್ತೊಳು ಅತೀಂದ್ರಿಯ ಅನ್ನೋ ಕಾನ್ಸೆಪ್ಟನ್ನು ಒಪ್ಪಲೇಬೇಕು. ಪ್ರಾಮಾಣಿಕತೆಯ ಅಭ್ಯುಪಗತಶೈವ ಅರ್ಥಸ್ಯ ಶಾಸ್ತ್ರ ಸಿದ್ಧಾಂತತ್ವಾತ್. ಒಂದು ಶಾಸ್ತ್ರ ಹೇಳ್ತೇವೆ ಅಂತ ಹೇಳಿದ ಮೇಲೆ ಅವ್ರು ಹೇಳೋದು ಏನು ವಿಷಯ ಆಗಿರಬೇಕದು? ಪ್ರಾಮಾಣಿಕ ಒಪ್ಪಲ್ಪಟ್ಟಿರೋ ವಿಷಯ ಸಾಧನೆ ಮಾಡಬೇಕು. ಹೊರತು ಹುಡುಗನ ಕೇಳಿ ಯಾರು ಕೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ಎಂಥ ಕಳ್ಳನೂ ಔಟ್ ಆಂಡ್ ಪಬ್ಲಿಕ್ ಸ್ಪೀಚಲ್ಲಿ ಏನು ಕೊಡೋಕ್ಕೆ ಸಾಧ್ಯ ಇಲ್ಲ, ಅವನು ಕಡತನ ಮಾಡಿದ್ದು ಕೊಡೋಕ್ಕಾಗೋದಿಲ್ಲ. ಯಾಕೆ? ಜನರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ರ್ಯಾಷನಲ್ ವ್ಯಾಲ್ಯೂ ಆಗೇನಿಷ್ಟು ಅಂದರೆ ಅಪೌರುಷೇಯ ವಾಕ್ಯಂ ವಿನಾ ಧರ್ಮಾದಿ ಸಾಧಕಂ ಪ್ರಮಾಣಮಸ್ತಿ. ಇಂಥ ಅಪೌರುಷೇಯ ಧರ್ಮ ಒಪ್ಕೊಂಡು ಅತೀಂದ್ರಿಯ ಅಂತ ಒಪ್ಕೊಂಡ ಮೇಲೆ ಅದು ಪ್ರೂಫ್ ಕೊಡೋಕ್ಕೆ ಏನಿರಬೇಕೀಗ? ಅಪೌರುಷೇಯ ವಾಕ್ಯ ಬಿಟ್ಟರೆ ಯಾವ ವಾಕ್ಯದಿಂದ ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಅಥವಾ ಅಪೌರುಷೇಯ ವಾಕ್ಯಾಭಾವೇ ಧರ್ಮಾದ್ಯಸಿದ್ಧಿ ಪ್ರಸಂಗಾತ್ ಅಪ್ರಾಮಾಣಿಕಶ್ಚ ಸರ್ವಶಾಸ್ತ್ರಾಭಿಮತತ್ವ ಅಯೋಗಾತ್ ಸರ್ವೈ ಸಮಯಭಿ ಧರ್ಮಾದಿ ನಿಶ್ಚಯಾರ್ಥಂ ಕಿಮಪಿ ಅಪೌರುಷೇಯಂ ವಾಕ್ಯಂ ಅಂಗೀಕಾರ್ಯಂ. ಇದಿಷ್ಟು ಸಿದ್ಧಾಂತ. ಆದ್ದರಿಂದ ಅಪೌರುಷೇಯ ವಾಕ್ಯಾಭಾವೇ, ಅಪೌರುಷೇಯ ವಾಕ್ಯ ಇಲ್ಲ ಅಂತಾದರೆ ಧರ್ಮಾದಿ ಅಸಿದ್ಧಿ ಪ್ರಸಂಗ, ಧರ್ಮಾದಿಗಳನ್ನು ಸಿದ್ಧಿ ಮಾಡಲಿಕ್ಕೆ ಆಗದೆ ಹೋಗೋ ಪ್ರಸಂಗ ಬರೋದ್ರಿಂದ ಅಪ್ರಾಮಾಣಿಕಶ್ಚ, ಪ್ರಮಾಣ ಇಲ್ಲದೇನೆ ಒಪ್ಪಿಕೊಳ್ಳಿ ಅಂತ ಕೇಳಿದರೆ ಸರ್ವಶಾಸ್ತ್ರಾಭಿಮತತ್ವ ಅಯೋಗ, ಅದು ಸರ್ವಶಾಸ್ತ್ರಾಭಿಮತ ಆಗೋದಿಲ್ಲ. ಪ್ರಾಮಾಣಿಕ ಅಂತ ಪ್ರಾಮಾಣಿಕ ಆಗೋದು ಅಂದ್ರೇನು, ವಿತ್ ಪ್ರೂಫ್ ಇರೋದು ಅಂತ. ವಿತ್ ಪ್ರೂಫ್ ಇದ್ರೆ ಪ್ರಾಮಾಣಿಕ, ವಿಥೌಟ್ ಪ್ರೂಫ್ ಇದ್ರೆ ಅಪ್ರಾಮಾಣಿಕ. ಪ್ರೂಫ್ ಇರೋ ಚಾನ್ಸಸ್ಸೇ ಇಲ್ಲದೆ ಹೋದರೆ ಅಸಂಭಾವಿತ, ಅಸಂಭಾವಿತ ಪ್ರೂಫ್ ಇರೋ ಚಾನ್ಸೇ ಇಲ್ಲ. ಅಪ್ರಾಮಾಣಿಕ ಪ್ರೂಫ್ ಕೊಟ್ಟಿಲ್ಲ, ಪ್ರಾಮಾಣಿಕ ಪ್ರೂಫ್ ಕೊಟ್ಟಿದ್ದ. ಸೊ ಧರ್ಮಾದಿಗಳೆಲ್ಲ ಏನಾಗಿದೆ, ಈಗ ಧರ್ಮದ ಸ್ವರೂಪ ಏನೇ ಆಗಿದ್ರು ಯಾ ಸಚ್ಚಿದೆ ಅಂತ ಒಪ್ಕೊಂಡಾಗಿದೆ. ಸರ್ವೈಹಿ ಸಮಯಭಿಹಿ ಧರ್ಮಾದಿ ನಿಶ್ಚಯಾರ್ಥಂ ಕಿಮಪಿ ಅಪೌರುಷೇಯಂ ವಾಕ್ಯಂ ಅಂಗೀಕಾರ್ಯಂ. ಆದ್ದರಿಂದ ಅಪೌರುಷೇಯ ವಾಕ್ಯವನ್ನು ಯಾರು ಒಪ್ಕೊಳ್ಳಬೇಕು ಅಂತ. ತತಶ್ಚ ವಾಕ್ಯತ್ವ ಅಪೌರುಷೇಯತ್ವ ಯೋಹೋ ಕ್ವಚಿತ್ ಸಮಾವೇಶೇ ಸರ್ವೈರಂಗೀಕರ್ತವ್ಯೇ ಕುತೋ ವೇದೋ ಅಪೌರುಷೇಯ ಇತ್ತೇ ತತ್ ಅಸಂಭಾವಿತಮಿತಿ. ಆದ್ದರಿಂದ ವೇದಗಳು ಅಪೌರುಷೇಯ ಅನ್ನೋದು ಇಂಪ್ರಾಬಬಲ್ ಅನ್ನೋ ಆರ್ಗ್ಯುಮೆಂಟ್ ಹೊರಟೋಯ್ತು. ಇಲ್ಲಿ ಒಂದಿಷ್ಟು ಪ್ರಶ್ನೆ, ಅಲ್ಲಿ ಇರಲಿ, ನಾಳೆ ದಿವಸ ಪ್ರಶ್ನೆ ಶುರು ಮಾಡುತ್ತೆ. ಧರ್ಮಾದಿಗಳು ಒಪ್ಪಿಕೊಂಡಿರ್ತಾನೆ ಸಮಸ್ಯೆ. ಇವತ್ತು ಜನ ಎಂಥವರು, ಧರ್ಮಾದನ ಒಪ್ಪ ಚಾರ್ವಾಕ ಏನು ಮಾಡ್ತಾನೆ ಅವನು, ಧರ್ಮಾಧರ್ಮನೇ ಇಲ್ಲ ಅಂತಾನೆ, ಪಾಪ ಪುಣ್ಯನೇ ಇಲ್ಲ ಅಂತಾನೆ, ಸ್ವರ್ಗ ನರಕ ಇಲ್ಲ ಅಂತಾನೆ. ಅವನಿಗೇನು ಹೇಳ್ತೀರಿ ಅಂತ ಕೇಳ್ತಾನೆ, ಉತ್ತರ ಕೊಡಬೇಕು. ಈಗ ಇಷ್ಟು ಆನ್ಸರ್ ಕೊಡ್ತಾವೆ. ಚಾರ್ವಾಕ ಮತದಿಂದ ಹಿಡಿದು ವಿಶಿಷ್ಟಾದ್ವೈತ ಮತದವರೆಗೂ ವಿಮರ್ಶೆ ಮಾಡ್ತಾರೆ ಇದರಲ್ಲಿ. ಸೊ ಒಂದು ಮತನೂ ಬಿಡೋದಿಲ್ಲ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಶ್ಚ.